ಶ್ರೀಗುರುಭ್ಯೋ ನಮಃ. ನಾವು ವಿಷ್ಣು ಸಹಸ್ರನಾಮ ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಸ್ಥವಿಷ್ಟ ಅನ್ನುವ ಪದದ ಅರ್ಥವನ್ನು ನೋಡ್ತಾ ಬಂದಿದ್ದೀವಿ. ಅದು 53ನೇ ಶಬ್ದ. ಇವತ್ತು 54ನೇ ಶಬ್ದ ಸ್ಥವಿರೋಧ್ರುವ ಅನ್ನುವುದು. ಅದು ಶುರು ಮಾಡಲಿಕ್ಕೆ ಮುಂಚೆ ಋಷಿ ದೇವತೆ ಛಂದಸ್ ಹೇಳಿಬಿಟ್ಟು ನಾವು ನೋಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತ್ಯ ಜಪ ವಿನಿಯೋಗ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗ ವಿಧಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶರ್ವ ಶಿವಸ್ಥಾನುರ್ ಭೂತಾದಿರ್ ನಿಧಿರವ್ಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ ಅಪ್ರಮೇಯೋ ಹೃಷೀಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವ. ಇಲ್ಲಿ ಸ್ಥವಿಷ್ಟ ಅನ್ನುವ ಶಬ್ದದ ಅರ್ಥ ನೋಡುವಾಗ ನಾವು ಭಗವಂತನನ್ನು ಮುಖ್ಯವಾಗಿ ಅವನು ಸ್ಥವಿಷ್ಟ ಅಂದರೆ ಸ್ಥೂಲತ್ವ ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವನು ಸ್ಥೂಲತ್ವ ಇರು ಬಲಿಷ್ಠನಾಗಿರುವುದು ಸೃಷ್ಟಿಯ ಆದಿಕಾಲದಲ್ಲಿ ಪ್ರಳಯ ಕಾಲದಲ್ಲಿರುವುದು. ಆದ್ದರಿಂದ ಈ ಬೇರೆ ಬೇರೆ ಅರ್ಥಗಳನ್ನು ನೋಡ್ತಾ ಬರುವಾಗ ಅಲ್ಲಿ ನಾವು ಒಂದು ಒನ್ ಆಫ್ ದ ಮೀನಿಂಗ್ಸ್ ನಾವು ನೋಡುವಾಗ ಅಲ್ಲಿ ಪ್ರಳಯ ಕಾಲದಲ್ಲಿ ಪ್ರಪಂಚ ಕ್ಷೀಣಿಸುವಂತೆಯೂ ಮಾಡ್ತಾನೆ ಅಂದರೆ ಪ್ರಳಯ ಜಗತ್ತ ಅಲ್ಪಕರ್ಣ ಸಾರಿ ಸ್ಥವಿಷ್ಟ ಇದು ಅತ್ಯಂತ ಸುಲ್ಲಾಗಿದ್ದಾನೆ. ನೋಡುವಾಗ ಪರ್ವತ ಅನ್ನುವ ಒಂದು ಅರ್ಥವನ್ನು ಮಾಡಿ ಸ್ಥ ಅಂದರೆ ಇರುವಂಥದ್ದು ಮಂದರ ಪರ್ವತ ಅದನ್ನು ಸ್ಥವಿಷ್ಟ ಅಂತ ಹೇಳಿದ್ರೆ ಭಗವಂತ ಸಮುದ್ರ ಮಥನ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಗರುಡನ ಮೇಲೆ ಇಟ್ಟು ತಗೊಂಡು ಹೋಗಿದ್ದು ನಾವು ಅಲ್ಲಿ ಸ್ಥ ಅನ್ನುವ ಶಬ್ದಕ್ಕೆ ಪರ್ವತ ಅಂತ ಅರ್ಥ ಮಾಡಿ ಮಂದರ ಪರ್ವತ ಅಂತ ತಗೊಂಡಿದ್ವಿ. ಸೊ ಅದೇ ರೀತಿಯಲ್ಲಿ ಸ್ಥವಿರ ಅನ್ನೋದರಲ್ಲಿ ಕೂಡ ಕೊನೆಯಲ್ಲಿ ಬರುವಾಗ ಆ ಪರ್ವತದ ಒಂದು ಚಿಂತನೆ ಇನ್ನೊಂದು ಪರ್ವತದ ಚಿಂತನೆ ಬರುತ್ತೆ. ಅದಕ್ಕೆ ಮುಂಚೆ ಈ ಸ್ಥವಿರೋಧ್ರುವ ಅನ್ನುವ ಶಬ್ದ ಅದು ಏನು ಅಂತ ನೋಡೋಣ. ಈ ಸ್ಥವಿರೋಧ್ರುವ ಅಂತ ಹೇಳಿದ್ರೆ ಸ್ಥ ಅಂದ್ರೆ ಇರುವಂಥದ್ದು, ಸ್ಥವಿರ ಅಂತ ಹೇಳಿದ್ರೆ ಅನಾದಿ ಕಾಲದಿಂದ ಯಾವುದು ಇದೆಯೋ ಅದನ್ನು ಸ್ಥವಿರ ಸ್ಥವಿರತ್ವ ಅಂತ ಹೇಳಿದ್ರೆ ಯಾವಾಗಲೂ ಇರುವಂಥದ್ದು ಅನಾದಿ ಕಾಲದಿಂದ ಇರುವುದು ಅನ್ನುವ ಒಂದು ಅರ್ಥ ಬರುತ್ತೆ ಸ್ಥವಿರದಲ್ಲಿ. ಆದ್ದರಿಂದ ಹೇಳಿದ ಪ್ರವಯಃ ಸ್ಥವಿರೋ ವೃದ್ಧ ಅಂತೇಳಿ ಅಮರಕೋಶದಲ್ಲಿ ಯಾರಾದರೂ ಬಹಳ ಕಾಲ ಮುದುಕರಾಗಿದ್ದಾರೆ ಅನ್ಕೊಡ್ರಿ, ಅದಕ್ಕೆ ಸ್ಥವಿರ ಅನ್ನೋದು ಬಹಳ ಮುದಿತನ ಬಂದ್ರೆ ಅದಕ್ಕೂ ಸ್ಥವಿರ ಅಂತ ಪ್ರಯೋಗ ಮಾಡ್ತಾರೆ. ಬಹಳ ಬಹಳ ಕಾಲದಿಂದ ಇವರು ವೃದ್ಧರು ರೀ, ಬಹಳ ಓಲ್ಡ್ ಏಜ್, ಸೊ ದಿಸ್ ಪರ್ಸನ್ ವಾಸ್ ದೇರ್ ಫಾರ್ ಎ ಲಾಂಗ್ ಟೈಮ್ ಅಂದ್ರೆ ಲೌಕಿಕದಲ್ಲಿ, ಅದಕ್ಕೂ ಸ್ಥವಿರ ಅಂತ ಪ್ರಯೋಗ ಮಾಡ್ತೀವಿ. ಸ್ಥವಿರತ್ವ ಅಂದ್ರೆ ತುಂಬಾ ವರ್ಷದಿಂದ ಇದ್ದಾರೆ, ಇಟ್ ಕ್ಯಾನ್ ಬಿ ಅಂದ್ರೆ ಲೋಕದಲ್ಲಿ ಓಲ್ಡ್ ಏಜ್ಗೆ ಅದು ಪ್ರಯೋಗ ಅದು ಸ್ಥವಿರ ಅವರು ಸ್ಥವಿರತ್ವ ಬಂದಿದೆ ಅಂದ್ರೆ ಬಹಳ ಮುದಿತನ ಬಂದಿದೆ ಅಂತ ಹೇಳಿ. ಆದರೆ ಶಾಸ್ತ್ರದಲ್ಲಿ ಸ್ಥವಿರ ಅನ್ನೋದು ಇನ್ನೊಂದು, ಅದು ಅನಾದಿ ಕಾಲದಿಂದ ಇದೆ ಆದರೆ ಆ ಕಾಲದ ಪ್ರಭಾವ ಅದರ ಮೇಲೆ ಇಲ್ಲದೆ ಇರಬಹುದು. ಆದ್ದರಿಂದ ಸ್ಥವಿರ ಅಂತ ಹೇಳಿದ್ರೆ ಮುದಿತನ ಅಂತ ಮಾತ್ರ ಅರ್ಥ ಅಲ್ಲ, ಮುದಿತನ ಒನ್ ಆಫ್ ದ ಮೀನಿಂಗ್ಸ್ ವೃದ್ಧ ಅಂತೇಳಿ. ಆದ್ದರಿಂದ ಪ್ರವಯಃ ಸ್ಥವಿರೋ ವೃದ್ಧ ಅಂತೇಳಿ ಒನ್ ಆಫ್ ದ ಮೀನಿಂಗ್ಸ್ ಮುದಿತನ ಓಲ್ಡ್ ಏಜ್. ಆದರೆ ಇನ್ನೊಂದು ಅರ್ಥ ಏನಂದ್ರೆ ಅನಾದಿ ಕಾಲದಿಂದ ಪ್ರಾಚೀನ ಕಾಲದಿಂದ ಇರುವುದು. ಅದಕ್ಕೆ ನಮಗೆ ಶೀರ್ಷಗುಣ ದರ್ಪಣದಲ್ಲಿ ಹೇಳ್ತಾರೆ, ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಲಕ್ಷ್ಮೀನಾರಾಯಣ ಹೇಳ್ತಾ ಯುವಯೋರ್ ನವಯೋಧಿಕ ಅಂತೇಳಿ. ಲಕ್ಷ್ಮೀನಾರಾಯಣರು ಇಬ್ಬರು ಅನಾದಿ ಕಾಲದಿಂದ ಇದ್ದಾರೆ, ಅವರಿಗಿಂತ ಹೆಚ್ಚು ಆಯುಷ್ ಇರುವವರು ಯಾರು ಇಲ್ಲ ಅಂತೇಳಿ. ನಿತ್ಯ ಮುಕ್ತರು, ನಿತ್ಯ ಕಾಲಾತೀತರು ಅಂತಹ ಲಕ್ಷ್ಮೀನಾರಾಯಣರು ಅವರಿಬ್ಬರು ಕೂಡ ಅನಾದಿ ಕಾಲದಿಂದ ಇರುವಂಥವ್ರು, ಒಟ್ಟಿಗೆ ಇರುವಂಥವ್ರು. ಆದ್ದರಿಂದ ಆ ಸ್ಥವಿರ ಶಬ್ದ ಅನಾದಿ ಕಾಲದಿಂದ ಇದ್ದರೂ ಅವರು ಯಾವಾಗಲೂ ಯೌವನದಲ್ಲಿರುವಂಥವ್ರು, ನಿತ್ಯ ಯೌವನ ಸಂಪನ್ನರು. ಆದ್ದರಿಂದ ಮುದಿತನ ಇಲ್ಲ, ಅನಾದಿ ಕಾಲದಿಂದ ಇದ್ದಾರೆ ಆದರೂ ನಿತ್ಯ ಯೌವನರು, ಯಾವಾಗಲೂ ಯೌವನತ್ವ ಇರುವಂಥವರಾಗಿದ್ದಾರೆ ಅನ್ನುವ ಅರ್ಥದಲ್ಲಿ. ಆದ್ದರಿಂದ ಅವ್ರಿಗೆ ಕಾಲದ ನಿಯಾಮಕತ್ವ, ಅವರು ಕಾಲವನ್ನೇ ನಿಯಮನ ಮಾಡುವವರಾದ್ದರಿಂದ ಕಾಲದ ಪ್ರಭಾವ ಅವರ ಮೇಲೆ ಇರೋದಿಲ್ಲ. ಕಾಲ ಡಸ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದೆಮ್. ಆದ್ದರಿಂದ ಅವರು ಆ ವಿಧವಾಗಿ ಸ್ಥವಿರರಾಗಿದ್ದಾರೆ. ಸ್ಥವಿರೋಧ್ರುವ, ಸ್ಥವಿರರಾಗಿದ್ದರೂ ಅನಾದಿ ಕಾಲದಿಂದ ಇದ್ದರೂ ಅವರು ಧ್ರುವ, ಸ್ಥಿರವಾಗಿ ಧ್ರುವತಿ ಅಂದ್ರೆ ಧ್ರುವತಿ ಸ್ಥಿರೋಭವತಿ ಅಂತೇಳಿ, ಅಂದರೆ ಸ್ಥಿರವ ದೇ ಆರ್ ವೆರಿ ಫಾರ್ಮ್ ಅಂಡ್ ನಥಿಂಗ್ ವಿಲ್ ಶೇಕ್ ದೆಮ್. ಲಕ್ಷ್ಮೀನಾರಾಯಣ ಇಬ್ಬರು, ಅದು ಇಲ್ಲಿ ಮುಖ್ಯವಾಗಿ ನಾರಾಯಣನ ಚಿಂತನೆ ಮಾಡ್ತಾ ಇದ್ದೀವಿ. ಅದೇ ನಾರಾಯಣ ಅವನು ಅನಾದಿ ಕಾಲದಿಂದ ಇದ್ದರೂ ಸ್ಥಿರವಾಗಿ ಇದ್ದಾನೆ ಅನ್ನುವುದು. ಆದ್ದರಿಂದ ಅನಾದಿಕಾಲೀನ ಪ್ಲಸ್ ಸ್ಥಿರತ್ವ ಇರುವವನು, ಎರಡೂ ಇರುವವನು ಅನ್ನುವ ಅರ್ಥವನ್ನು ತೋರಿಸುವಂಥದ್ದು ಸ್ಥವಿರೋ ಧ್ರುವ ಅಂಥೇಳಿ. ಇದನ್ನೇ ಋಗ್ವೇದದ ಒಂದು ಮಂತ್ರ ಹೇಳುತ್ತೆ. ಅಲ್ಲಿ ಏನಂತ ಹೇಳಿದ್ರೆ, ಪ್ರವಿಷ್ಣುರಸ್ತು ತವಸ ಸ್ಥವೀಯಾನ್ ತ್ವೇಷಂ ಹಿ ಅಸ್ಯ ಸ್ಥವಿರಸ್ಯ ನಾಮ ಅಂಥೇಳಿ ಋಗ್ವೇದದ ಒಂದು ಮಂತ್ರ. ಅದು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾರೆ 10ನೇ ಅಧ್ಯಾಯದಲ್ಲಿ. ಅಲ್ಲಿ ತ್ವೇಷ, ಭಗವಂತ ವಿಶ್ವರೂಪ ದರ್ಶನ ವಿಶ್ವರೂಪ ತೋರಿಸಿಕೊಡ್ತಾನೆ. ಆ ವಿಶ್ವರೂಪ ತೋರಿಸಿದಾಗ ಅದನ್ನು ವರ್ಣನೆ ಮಾಡುವಾಗ ಆಚಾರ್ಯರು ಆ ಋಗ್ವೇದದ ಮಂತ್ರವನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅಲ್ಲಿ ಏನಂದ್ರೆ ತ್ವೇಷ ಅಂತ ನಾವು ತ್ವಿಷ ಅನ್ನುವುದು ಮುಂಚೆ ನಾವು ನೋಡಿದ್ವಿ. ತ್ವಿಷ ಅಂದ್ರೆ ಕಾಂತಿಯಿಂದ, ಪ್ರಕಾಶದಿಂದ ಅನ್ನೋದಕ್ಕೆ ತ್ವಿಷ ಅಂತ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ತ್ವೇಷ ಅನ್ನುವ ಶಬ್ದ ಅದು ಕಾಂತಿಯನ್ನು, ಪ್ರಕಾಶವನ್ನು ಹೇಳುವಂಥದ್ದಾಗಿದೆ. ಈ ಋಗ್ವೇದ ಮಂತ್ರ ಏನ್ ಹೇಳುತ್ತಂದ್ರೆ, ಈ ಭಗವಂತ ಪ್ರಕಾಶ ಸ್ವರೂಪನಾದ ಇವನು ಸ್ಥವಿರ ಅಂತಲೂ ಕರೆಯಲ್ಪಟ್ಟಿದ್ದಾನೆ. ಸ್ಥವಿರಸ್ಯ ನಾಮ, ಅಲ್ಲಿ ಸ್ಥವಿರ ಅಂದ್ರೆ ಅನಾದಿ ಕಾಲದಿಂದ ಇರೋನು ಅಂದ್ರೆ ನಿತ್ಯ ಪ್ರಕಾಶ ಸ್ವರೂಪ, ನಿತ್ಯ ಪ್ರಕಾಶ ಸ್ವರೂಪನಾಗಿ ಅನಾದಿ ಕಾಲದಿಂದ ಇರುವವನು ಈ ಭಗವಂತ ಅಂತ ಹೇಳಿ ಋಗ್ವೇದ ಮಂತ್ರ ಅದನ್ನೇ ಹೇಳುತ್ತೆ. ಅಷ್ಟೇ ಅಲ್ಲದೆ ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ, ಇನ್ನೊಂದು ವ್ಯಾಖ್ಯಾನದಲ್ಲಿ, ಭಗವತಃ ಅನಾದಿ ಕಾಲೀನತ್ವಂ ಅಧಿಕೃತ್ಯ ಅಧಿಕ ವಿಚಾರ ಜ್ಯೇಷ್ಠನಾಂನಃ ವ್ಯಾಖ್ಯಾನೇ ದ್ರಷ್ಟವ್ಯ ಅಂಥೇಳಿ. ಅವನದ್ದ ಜ್ಯೇಷ್ಠ, ಬಿಕಾಸ್ ಈ ಇಸ್ ದೇರ್ ಫ್ರಮ್ ಅನಾದಿ ಕಾಲ, ಈಸ್ ಎಲ್ಡರ್ ಟು ಎವ್ರಿ ಒನ್ ಎಲ್ಸ್. ಅವನು ಜ್ಯೇಷ್ಠನಾಗಿದ್ದಾನೆ, ಅದರಿಂದ ಜ್ಯೇಷ್ಠನಾಮ್ನಾಗಿ, ಜ್ಯೇಷ್ಠ ಅಂದ್ರೆ ಎಲ್ಡೆಸ್ಟ್ ಅಂತ. ಯಾಕೆ? ಅವನು ಅನಾದಿ ಕಾಲದಿಂದ ಇದ್ದಾನೆ, ಆದ್ದರಿಂದ ಅವನು ಸ್ಥವಿರನಾಗಿದ್ದಾನೆ, ಆದ್ದರಿಂದ ಎಲ್ಲರಿಗೂ ಅವನು ಜ್ಯೇಷ್ಠ ಅಂಥೇಳಿ. ಅದೇ ವಿಧವಾಗಿ ಧ್ರುವ ಅಂದ್ರೆ ಅದಕ್ಕೆ ಹೇಳ್ತಾರೆ, ಏಕಧ ಏವ ಅನುದ್ರಷ್ಟವ್ಯಂ ಧ್ರುವಂ ಮಹಾನ್ ಧ್ರುವ ಅಂತೇಳಿ. ಧ್ರುವ ಅಂದ್ರೆ ಫರ್ಮ್, ಅದಕ್ಕೆ ಧ್ರುವ ನಕ್ಷತ್ರ ನೋಡ್ರಿ, ನಮ್ಗೆ ಆಕಾಶದಲ್ಲಿ ಧ್ರುವ ನಕ್ಷತ್ರ, ಧ್ರುವತಾರೆ ನೋಡಿದ್ರೆ ಮಿಕ್ಕ ಎಲ್ಲ ದಿನಗಳಲ್ಲಿ ಧ್ರುವತಾರೆ ಯಾವಾಗಲೂ ಒಂದೇ ಸ್ಥಾನದಲ್ಲಿ ಇರುತ್ತೆ. ಮಿಕ್ಕ ನಕ್ಷತ್ರಗಳೆಲ್ಲ ಕಡೆ ಹೀಗೆ ತಿರುಗುತ್ತಾ ಇರುತ್ತೆ, ಸಂಚಾರ ಇರುತ್ತೆ. ಧ್ರುವ ನಕ್ಷತ್ರ ಮಾತ್ರ ಫರ್ಮ್ ಆಗಿ ಆಕಾಶದಲ್ಲಿ ಯಾವ ಪೊಸಿಷನ್ ಇರುತ್ತೋ ಅದೇ ಪೊಸಿಷನ್ ಅಲ್ಲಿ ಧ್ರುವ ನಕ್ಷತ್ರ ಯಾವಾಗಲೂ ಇರುತ್ತೆ. ಆದ್ದರಿಂದ ಧ್ರುವ ಅನ್ನುವುದು ಸ್ಥಿರತ್ವವನ್ನು ಸೂಚಿ, ಅದಕ್ಕೆ ಧ್ರುವವಾಗಿದೆ. ಯಾವುದಾದ್ರು ಧ್ರುವ ಅಂದ್ರೆ ಸ್ಥಿರವಾಗಿದೆ ಅಂತ ಹೇಳೋದಕ್ಕೆ ಧ್ರುವ ಶಬ್ದ, ಧ್ರುವ ಅಂದ್ರೆ ಸ್ಥಿರ ಅಂತ ಅರ್ಥ, ಫರ್ಮ್. ಆದ್ದರಿಂದ ಧ್ರುವಂ ಮಹಾನ್ ಧ್ರುವ ಅಂದ್ರೆ ಭಗವಂತನಿಗೆ ಧ್ರುವ ಅಂತ ಯಾಕಡ್ತಾನೆ ಅಂದ್ರೆ, ಏಕಧಾ ಏವ ಅನುದ್ರಷ್ಟವ್ಯಂ ಅಂತ. ಅವನು ಧ ಅಂದ್ರೆ ರೀತಿ, ಏಕಧ ಒಂದೇ ರೀತಿ, ಇನ್ ದ ಸೇಮ್ ವೇ, ಇಮ್ಯೂಟಬಲ್ ಅಂತೀವಿ ನೋಡ್ರಿ, ಯಾವ ವಿಧವಾದಂತಹ ವಿಕಾರ ಇಲ್ಲದೆ, ನೋ ಟ್ರಾನ್ಸ್ಫಾರ್ಮೇಶನ್. ಅನಾದಿ ಕಾಲದಲ್ಲಿ ಹೇಗಿದ್ದಾನೋ ಪರಮಾತ್ಮ ಈಗಲೂ ಹಾಗೆ ಇದ್ದಾನೆ, ಅನಂತ ಕಾಲದವರೆಗೂ ಹಾಗೆ ಇರ್ತಾನೆ. ಅವನು ಯಾವಾಗಲೂ ಪರಿವರ್ತನೆ ಇರೋದಿಲ್ಲ. ಜೀವಂದ್ರು ಕೂಡ ಹಾಗೆ ಅಲ್ಲರಿ ಅಂದ್ರೆ, ಆದರೆ ಅವ್ರಿಗೆ ದೇಹ ರೂಪಕವಾದ ವಿಕಾರ ಇದೆ, ಅಂದ್ರೆ ದೇಹ ಅಕ್ವೈರಿಂಗ್ ಎ ಬಾಡಿ, ಲೂಸಿಂಗ್ ಎ ಬಾಡಿ, ಇವು ಎಲ್ಲವೂ ಅವರಿಗಿದೆ. ಆದರೆ ಪರಮಾತ್ಮನಿಗೆ ಅದು ಕೂಡ ಇಲ್ಲ, ಸ್ಥೂಲ ದೇಹ ಧಾರಣೆ ಇಲ್ಲ ಅವನಿಗೆ. ಯಾವತ್ತೂ ತನ್ನ ಸ್ವರೂಪ ದೇಹದಿಂದಲೇ ಇರ್ತಾನೆ. ಆದ್ದರಿಂದ ವಿಕಾರವಿಲ್ಲ ಅಂತ ಹೇಳಿದರೆ ಆ ದೇಹ ಧಾರಣ ರೂಪವಾದ ವಿಕಾರವೂ ಇಲ್ಲ ಅವನಿಗೆ. ಈ ವಿಧವಾಗಿ ಪರಮ ಅವನು, ಆದ್ದರಿಂದ ಅವನು ಏಕಧ. ಈ ಧ ಅನ್ನುವುದು ಒಂದು ಡಿಸ್ಕಷನ್ ಅಲ್ಲಿ ಬಂತು, ಏನು ಧ ಅನ್ನುವ ಪ್ರತ್ಯಯ ಇದು? ಧ ಅಂದ್ರೆ ಸಂಸ್ಕೃತದಲ್ಲಿ ರೀತಿಯಲ್ಲಿ, ಇನ್ ಎ ವೇ, ಏಕಧ ಇನ್ ದ ಸೇಮ್ ವೇ ಅಂತೇಳಿ, ವೇ ಆರ್ ಆರ್ಡರ್ ಆರ್ ಮೆಥಡ್ ಆರ್ ಪ್ರಾಸೆಸ್ ಅನ್ನುವ ಅರ್ಥದಲ್ಲಿ ಧ ಪ್ರಯೋಗ ಮಾಡ್ತಾರೆ. ಇದು ಒಂದು ಪ್ರತ್ಯಯ, ಇದನ್ನು ಯಾವ ಶಬ್ದದ ಜೊತೆಯಲ್ಲಿ ಆದರೂ ಸೇರಿಸಬಹುದು. ಏಕ ಏಕಧ, ದ್ವಿ ಜೊತೆಯಲ್ಲಿ ಸೇರಿಸಿದ್ರೆ ದ್ವಿಧ ಆಗತ್ತೆ, ದ್ವೇ ಜೊತೆಯಲ್ಲಿ ಸೇರಿಸಿದ್ರೆ ದ್ವೇಧ ಆಗತ್ತೆ, ತ್ರಿ ಜೊತೆಯಲ್ಲಿ ಸೇರಿಸಿದ್ರೆ ತ್ರಿಧ ಆಗತ್ತೆ, ತ್ರಿಧಾಬದ್ಧೋ ವೃಷಭೋ ರೋರವೀತಿ ಅಂಥೇಳಿ ನಾವು ವೈಶ್ವದೇವ ಮಾಡುವಾಗ ಅಗ್ನಿದೇವರ ಧ್ಯಾನದಲ್ಲಿ ಅದನ್ನು ಹೇಳ್ತೀವಿ. ಆದ್ದರಿಂದ ತ್ರಿಧಾಬದ್ಧ, ಮೂರು ರೀತಿಯಲ್ಲಿ ಬದ್ಧನಾಗಿದ್ದಾನಂತೇಳಿ. ಅದೇ ವಿಧವಾಗಿ ಚತುರ್ಧ ನಾಲ್ಕು ರೀತಿಯಲ್ಲಿ ಅನ್ನೋದಕ್ಕೆ ಚತುರ್ಧ, ಪಂಚಧ ಹೀಗೆ ಪ್ರಯೋಗಗಳನ್ನು ಮಾಡ್ತಾರೆ. ಶತಧ ನೂರು ರೀತಿಯಲ್ಲಿ ನಾವು ಜೀವದ ಸೈಜ್ ಹೇಳುವಾಗ ಅಶ್ವಬಾಲದ ಕೊನೆಯನ್ನು ಶತಧ ವಿಭಜ್ಯ ಪುನಃ ಶತಧ ವಿಭಜ್ಯ ಅಂಥೇಳಿ ನೂರು ಸತಿ ಅದನ್ನು ಖಂಡನೆ ಮಾಡಿ ಮತ್ತು ನೂರು ಸತಿ ಖಂಡನೆ ಮಾಡಿದರೆ ಎಷ್ಟಿದೋ ಅಷ್ಟು ಅಂತ ಅಂದರೆ ಅದು ಕೂಡ ಒಂದು ಸಾಂಕೇತಿಕ, ಜಸ್ಟ್ ಸಿಂಬಾಲಿಕ್, ಅಷ್ಟು ಚಿಕ್ಕದಾಗಿ ಜೀವ ಇರ್ತಾನೆ ಅಂತ ಹೇಳೋದಕ್ಕಾಗಿ ಅದು ಹೇಳುವಂಥದ್ದು ಅಷ್ಟೇ. ಬಟ್ ಜೀವ ಇಸ್ ನಾಟ್ ಎ ಫಿಸಿಕಲ್ ಥಿಂಗ್. ಬಟ್ ಈ ಶಬ್ದ ಶತಧ ಸಹಸ್ರಧ ಸಾವಿರ ರೀತಿಯಲ್ಲಿ ಅನ್ನೋದಕ್ಕೆ ಸಹಸ್ರಧ, ಬಹುಧ ಅನಂತಧ ಈ ವಿಧವಾಗಿ ಧ ಅನ್ನುವುದು ರೀತಿಯಲ್ಲಿ ಅಂತ ಹೇಳುತ್ತೆ. ಏಕಧ ಏವ ಒಂದೇ ರೀತಿಯಲ್ಲಿರುತ್ತೆ ಅದು ಧ್ರುವ, ಏಕಧ ಏವ ಅಸ್ತಿ ಇತಿ ಧ್ರುವ ಅಂತೇಳಿ ಆ ವಿಧವಾಗಿ ಪರಮಾತ್ಮ ಇರ್ತಾನ. ಆದ್ದರಿಂದ ಅವನು ಏಕ ರೀತಿಯಲ್ಲಿರುವವನು ಅನ್ನುವ ಕಾರಣದಿಂದ ಅವನಿಗೆ ಧ್ರುವ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಅದೇ ವಿಧವಾಗಿ ಭಗವಂತ ಇನ್ನೊಂದು ಅರ್ಥ ಏನಂತ ಹೇಳಿದ್ರೆ ಸ್ಥವಿರೋ ಧ್ರುವ, ಸ್ಥವಿರ ಅಂತ ತಗೊಂಡ್ರೆ ಅದನ್ನು ಮೂರು ಅಕ್ಷರಗಳಾಗಿ ವಿಭಾಗ ಮಾಡಿದರೆ ಸ್ಥ ವಿ ರ. ಸ್ಥ ಅಂದ್ರೆ ತಿಷ್ಠತಿ ಇತಿ ಸ್ಥಂ ಜಗತ್ ಅಂಥೇಳಿ, ಜಗತ್ತು ಇರುವಂಥದ್ದು, ಸ್ಥ ಇರುವಂಥದ್ದು, ದಟ್ ವಿಚ್ ಸ್ಟೇಸ್ ಅದು ಅಲ್ಲಿ ಜಗತ್ತಿನಲ್ಲಿ ಸ್ಥ ತತ್ರ ವಿಶೇಷೇನ ರಾಜತೆ ವೀರ, ವಿಶೇಷವಾಗಿ ಪ್ರಕಾಶ ಜಗತ್ತಿನಲ್ಲಿ ವಿಶೇಷವಾಗಿ ಪ್ರಕಾಶಿಸುವವನು ಅನ್ನುವ ಅರ್ಥ ಸ್ಥವಿರ. ಇಲ್ಲ ಸ್ಥ ಅವನು ಯಾವಾಗಲೂ ಇರ್ತಾನೆ, ವಿಶೇಷವಾಗಿ ಪ್ರಕಾಶಿಸುತ್ತಾ ಇರ್ತಾನೆ. ಆದ್ದರಿಂದ ಸ್ಥವಿರ ಅಂದ್ರೆ ತಾನು ಯಾವಾಗಲೂ ಇದ್ದು ವಿಶೇಷವಾಗಿ ಪ್ರಕಾಶಿಸುವವನು, ಇಲ್ಲ ಇರುವಂತಹ ಯಾವಾಗಲೂ ಇರುವುದಲ್ಲ ಆದರೆ ಯಾವಾಗ ಯಾವಾಗ ಸೃಷ್ಟಿಯಲ್ಲಿ ಬರುತ್ತೋ ಜಗತ್ತು ಆವಾಗ ಅದರಲ್ಲಿ ತಾನು ಇದ್ದು ಪ್ರಕಾಶಿಸುತ್ತಾನೆ, ಜಗತ್ತು ಇಲ್ಲದೆ ಇರುವಾಗಲೂ ತನ್ನಂತೆ ತಾನು ಪ್ರಕಾಶಿಸುತ್ತಾ ಇರ್ತಾನೆ ಭಗವಂತ. ಆದ್ದರಿಂದ ಇದು ಅವನ ವಿಶೇಷವಾದ ರಾಜತೆ ಪ್ರಕಾಶತೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡುವಂಥದ್ದು. ಇನ್ನೊಂದು ರಮಣತ್ವ, ಅವನು ಸ್ವತಂತ್ರವಾಗಿ ಇರ್ತಾನೆ. ಸ್ತಃ ಸ್ವಾತಂತ್ರ್ಯನ ಸ್ತಃ ಸ್ವತಂತ್ರವಾಗಿ ಇದ್ದು ವಿಶೇಷವಾಗಿ ರಮಣತ್ವ ಇದ್ದವನಾಗ್ತಾನೆ, ಆನಂದದಿಂದ ಇರ್ತಾನವನು. ಆದ್ದರಿಂದ ಸ್ಥವಿರಹ ತಾನು ಯಾವಾಗಲೂ ಸ್ವತಂತ್ರವಾಗಿ ಇದ್ದು ಆನಂದದಿಂದ ಇರ್ತಾನಾದ್ದರಿಂದ ಸ್ಥವಿರಹ ಅನ್ನುವುದು ಇನ್ನೊಂದರ್ಥ. ಆದ್ದರಿಂದ ಅವನು ಸ್ಥಶ್ಚಾಸ ವೀರಸ್ಥ ಸ್ಥವಿರಹ ಅಂತೇಳಿ. ಸೊ ವೀರ ವೀರ ಬೇರೆ, ವೀರ ಅಂದ್ರೆ ವೀರ ವಿಶೇಷೇನ ರಾಜತೆ ವಿಶೇಷೇನ ರಮತೆ, ಇಲ್ಲ ವಿಶೇಷೇನ ರಮಯತಿ. ಇನ್ನೊಂದು ಸ್ಥ ಅಂದ್ರೆ ಸ್ಥಿರವಾಗಿರುವಂಥದ್ದು, ಸ್ಥಾಹ ಸ್ಥಾಹ ವೈಕುಂಠ ಅನಂತಾಸನ ಶ್ವೇತದ್ವೀಪ ಈ ಭಗವಂತನ ಮುಕ್ತ ಸ್ಥಾನಗಳು ಯಾವುದಿದೋ ಆ ಮೂರು ಮುಕ್ತ ಸ್ಥಾನಗಳಿಗೆ ಸ್ಥಾಹ ಅಂತ ಕರೆಯುವಂಥದ್ದು. ಅವು ಮೂರು ಸ್ಥಿರವಾಗಿರುವಂಥದ್ದು ಮುಕ್ತ ಸ್ಥಾನಗಳು, ಪ್ರಳಯ ಕಾಲದಲ್ಲಿ ಸಹಿತ ಮುಕ್ತ ಸ್ಥಾನಗಳಿಗೆ ಏನೂ ಆಗೋದಿಲ್ಲ. ಅಂತಹ ಮುಕ್ತ ಸ್ಥಾನಗಳಲ್ಲಿ ಇರುವಂತಹ ಅವರನ್ನು ವಿಶೇಷೇನ ರಮಯತಿ, ಮುಕ್ತ ಜೀವರಾಶಿಗಳು ಆನಂದವನ್ನು ಹೊಂದುವಂತೆ ಮಾಡ್ತಾನಾದ್ದರಿಂದ ಅವನು ಸ್ಥವಿರ ಅನ್ನುವುದು. ಧ್ರುವ ಅನ್ನುವುದು ಸ್ಥಿರವಾಗಿ ಇರುವವನು ಅಂತ ಅರ್ಥ. ಇಲ್ಲ ಧ್ರುವ ಭಕ್ತನಾದ ಧ್ರುವನ ಅಂತರ್ಯಾಮಿಯಾಗಿದ್ದು ಧ್ರುವನಿಗೆ ನಿತ್ಯ ಪ್ರೇರಣೆ ಕೊಡುವವನು ಅಂತಲೂ ನಾವು ಅರ್ಥ ಮಾಡಬಹುದು. ಆದ್ದರಿಂದ ಅದು ಒಂದು. ಅದಾದ ಮೇಲೆ ಸ್ಥವಿರ ಅಂತ ಹೇಳಿದರೆ ಸ್ಥ ಅಂದ್ರೆ ನಾನು ಹೇಳಿದೆ ಸ್ಥವಿಷ್ಟ ಅನ್ನುವಾಗ ಸ್ಥಾಗೆ ಪರ್ವತ ಅಂತ ಅರ್ಥ ಮಾಡಿದಂತೆ ಸ್ಥವಿರ ಅಂದಾಗಲೂ ನಾವು ಸ್ಥಾಗೆ ಸ್ಥಿರತೆಯ ತಿಷ್ಠತಿ ಸ್ಥಿರವಾಗಿ ಇರುವಂಥದ್ದು ಪರ್ವತ, ಪರ್ವತಕ್ಕೆ ಸ್ಥ ಅಂತ ಪ್ರಯೋಗ ಮಾಡಿದಾಗ ಸ್ಥವಿರ ಅಂದ್ರೆ ಪರ್ವತ ಅದರಲ್ಲಿ ವಿಶೇಷೇನ ರಾಜತೆ. ಏನ್ರಿ ಮುಂಚೆನೆ ಹೇಳಿದ್ವಲ್ವಾ ಅಂದ್ರೆ ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಒಂದು ಅಂಶ, ಎಲ್ಲ ಪರ್ವತಗಳಲ್ಲಿ ಸ್ಥಿರವಾಗಿರುವುದು ಬೇರೆ, ಭಗವಂತ ಈ ಒಂದು ಪರ್ವತ ಇದೇನು ರೈವತಕ ಪರ್ವತ ಅಂತ ಒಂದಿದೆ. ಆ ರೈವತಕ ಪರ್ವತದ ವೃತ್ತ ಅಂತ ನಿಮಗೆ ಭಾರತ ಭಾಗವತದಲ್ಲಿ ಅಲ್ಲಿ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮ ತಾನು ಎಲ್ಲರನ್ನು ಪರಿಣಯ ಆದ ಮೇಲೆ ರುಕ್ಮಿಣಿ ಜೊತೆಯಲ್ಲಿ ಆ ಪರ್ವತದಲ್ಲಿ ನಿಂತು ಅಲ್ಲಿ ಬಂದ ರಾಜಂದರಿಂದ ತಾನು ಗೌರವವನ್ನು ಪಡಿತಾನೆ. ಎಲ್ಲರೂ ಕೃಷ್ಣನ ಪೂಜೆ ಮಾಡಿ ಅವನನ್ನು ಗೌರವಿಸುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ 20ನೇ ಅಧ್ಯಾಯದಲ್ಲಿ ಬರುತ್ತೆ, ಅದನ್ನು ಜಸ್ಟ್ ಆ ಎರಡು ಶ್ಲೋಕಗಳು ಬರುತ್ತೆ, ಅದನ್ನು ನೋಡೋಣ. ಬಿಕಾಸ್ ಏನು ಸಂದರ್ಭ ಏನು ಏನು ಹೇಳ್ತಾರೆ ಅನ್ನೋದು ಅಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ. ಏವಂ ಕೃಷ್ಣೇ ದ್ವಾರಕಾ ಮಧ್ಯ ಸಂಸ್ಥೆ ಗಿರಿಂ ಭೂಪ ರೈವತಕಂ ಸಮಾಯಯುಹು ದುರ್ಯೋಧನಾದ್ಯಾಹ ಪಾಂಡವಾಶ್ಚೈವ ಸರ್ವೇ ನಾನಾ ದೇಶ್ಯ ಯೇ ಚ ಭೂಪಾಲ ಸಂಘಾ ಅಂಥೇಳಿ ಅಲ್ಲಿ ಒಂದು ವೃತ್ತಾಂತ ಶಿಕ್ಷಣ ಪರಮಾತ್ಮ ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿದ ಮಾಡಿ ಅಲ್ಲಿ ಮಧ್ಯದಲ್ಲಿ ರೈವತ ಗಿರಿ, ಅದಕ್ಕೆ ರೈವತಕ ಪರ್ವತ ರೈವತಕ ಗಿರಿ ಅಂತ ಕರೀತಾರೆ. ಆ ರೈವತಕ ಗಿರಿ ಅದನ್ನು ಎಲ್ಲ ವಿಶ್ವಕರ್ಮನಿಂದ ಸೃಷ್ಟಿ ಮಾಡಿಸಿದ ಭಗವಂತ. ಆ ಪರ್ವತವನ್ನು ಸೃಷ್ಟಿ ಮಾಡಿ ಆ ಪರ್ವತದ ಮೇಲೆ ತಾನು ರುಕ್ಮಿಣಿ ಸಹಿತನಾಗಿ ಆಸೀನನಾಗಿದ್ದಾನೆ. ಆ ದ್ವಾರಕಾ ನಗರದ ವೈಭವವನ್ನು ನೋಡಬೇಕು ಅಂತ ಹೇಳಿ ಆ ಇಡೀ ನಗರವೇ ಆ ದ್ವಾರಕಾ ಪಟ್ಟಣವೇ ಅತ್ಯಂತ ಶೋಭಾಯಮಾನವಾಗಿ, ನೀವು ಮಯಸಭದ ವೃತ್ತ ಅಂತ ಕೇಳಿದ್ದೀರಾ, ಅದಕ್ಕಿಂತಲೂ ವಿಶ್ವಕರ್ಮ ಸಾಕ್ಷಾತ್ ವಿಶ್ವಕರ್ಮ ಸೃಷ್ಟಿ ಮಾಡಿದ್ದು ಅತ್ಯದ್ಭುತವಾಗಿ. ಆದ್ದರಿಂದ ಕೇಳಿಯ ದ್ವಾರಕಾ ಪಟ್ಟಣ ವೈಭವ ಅಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಿ ಎಲ್ಲರಿಗೆ ನೋಡ್ಬೇಕನ್ನುವ ಕುತೂಹಲ. ಎಲ್ಲರೂ ಕೂಡ ಪಾಂಡವರು ಕೌರವರು ದುರ್ಯೋಧನಾದಿಗಳು ಎಲ್ಲರೂ ಬರ್ತಾರೆ. ಬಂದು ಅಲ್ಲಿ ಆ ಪರ್ವತದಲ್ಲಿ ಅಲ್ಲಿ ಆಸೀನನಾಗಿರ್ತಾನೆ ಪರಮಾತ್ಮ ರುಕ್ಮಿಣಿ ಸಹಿತನಾಗಿ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಅದನ್ನು ಹೇಳ್ತಾ ಇದ್ದಕ್ಕೆ ಏವಂ ಕೃಷ್ಣೇ ದ್ವಾರಕಾ ಮಧ್ಯ ಸಂಸ್ಥೆ ಅಂತೇಳಿ, ಅದು ಸತ್ಸಪ್ತಮಿ. ಕೃಷ್ಣ ಈ ವಿಧವಾಗಿ ದ್ವಾರಕಾ ನಗರದ ಮಧ್ಯದಲ್ಲಿ ಇರುವಂತಹ ಗಿರಿಂ ರೈವತಕಂ ಸಮಾಯು ಆವಾಗ ಭೂಪಾಹ ದುರ್ಯೋಧನಾದ್ಯ ಆ ಪರ್ವತವನ್ನು ರೈವತಕ ಪರ್ವತವನ್ನಕ್ಕೆ ಬರ್ತಾರೆ ಭೂಪಾಹ ರಾಜಂದ್ರೆಲ್ಲ. ರೈವತಕಂ ಗಿರಿಂ ಭೂಪಾಹ ಸಮಾಯು ರಾಜರೆಲ್ಲರೂ ಅಲ್ಲಿ ಬರ್ತಾರೆ. ಯಾರು ಆ ರಾಜರೆಲ್ಲರ ಅಂದ್ರೆ ದುರ್ಯೋಧನಾದ್ಯ ಪಾಂಡವಾಶ್ಚೈವ ಸರ್ವೇ ಭೂಪಾಹ ನಾನಾ ದೇಶ್ಯಾ ಏತ ಭೂಪಾಲ ಸಂಘಾಹ ಎಲ್ಲ ರಾಜಂದ್ರು ಅವ್ರ ಸಮೂಹಗಳು ಅವರು ಪರಿವಾರಗಳು ಎಲ್ಲರ ಜೊತೆಯಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಇನ್ನೊಂದು ವೃತ್ತ ಅಂತ ಹೇಳ್ತಾರೆ ಏನಂತ ಹೇಳಿದರೆ ಆ ಅದಕ್ಕೆ ಆ ಪರ್ವತ ಯಾಕೆ ಪರ್ವತ ಇತ್ತಂದ್ರೆ ಕ್ರೀಡಾಶೈಲ ಅಂತ ಹೇಳಿ ಆ ಸರಿ ಹೆಸರೇ ಕ್ರೀಡೆ ಮಾಡುವುದಕ್ಕೆ ಎಲ್ಲ ವಿಧವಾದ ಕ್ರೀಡೆಗಳು ಮಾಡಲಿಕ್ಕೆ ಅನುಕೂಲವಾಗಿರುವಂತಹ ಪರ್ವತ ಆದ್ದರಿಂದ ಕ್ರೀಡಾ ಪರ್ವತ ಅಂತ ಕರೀತಾರೆ. ಈ ವಿಧವಾಗಿ ಆ ರೈವತಕ ಪರ್ವತ ಅದರ ಸುತ್ತಮುತ್ತ ಕೂಡ ಬೇರೆ ಬೇರೆ ಶೈಲಗಳು ರೈವತಕ ಕ್ರೀಡಾಶೈಲದಲ್ಲಿ ಅಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಬೇರೆ ಬೇರೆ ಪರ್ವತಗಳು ಅವು ಲತಾ ವೇಷ್ಟ ಸುರಕ್ಷ ವೇಣುಮಂತ ಅನ್ನುವ ನಾಲ್ಕು ಕ್ರೀಡಾಶೈಲಗಳು ಈ ರೈವತ ಪರ್ವತ ಮಧ್ಯದಲ್ಲಿರುತ್ತೆ. ಅದಕ್ಕೆ ಒಂದು ಕಡೆ ಲತಾ ಪರ್ವತ, ಇನ್ನೊಂದು ಕಡೆ ವೇಷ್ಟ ಪರ್ವತ, ಇನ್ನೊಂದು ಕಡೆ ಸುರಕ್ಷ ಪರ್ವತ, ಇನ್ನೊಂದು ಕಡೆ ವೇಣುಮಂತ ಪರ್ವತ, ಈ ನಾಲ್ಕು ಪರ್ವತ. ಸೊ ಒಟ್ಟಿಗೆ ಐದು ಪರ್ವತಗಳು. ಅದರ ಮಧ್ಯದಲ್ಲಿ ಇರುವ ಈ ರೈವತಕ ಪರ್ವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ಸಹಿತನಾಗಿ ಆಸೀನನಾಗಿರ್ತಾನೆ. ಅದರ ಮೇಲೆ ಅಲ್ಲಿ ಹೇಳ್ತಾ ಇದ್ರೆ ಆತ್ಮಾನಂ ತಾನ್ ದ್ರಷ್ಟುಂ ಅಭ್ಯಾಗತಾನ್ ಸ ಕೃಷ್ಣೋ ಗಿರೌ ರೈವತಕೇ ದದಶ ನಮಸ್ಕೃತೆ ಸರ್ವ ನರೇಂದ್ರ ಮುಖ್ಯೈ ಕೃಷ್ಣೇ ವೈದರ್ಭ್ಯ ಸಹ ದಿವ್ಯಾಸನಸ್ಥೆ ಅಂತೇಳಿ. ವೈದರ್ಭಿ ಅಂತ ಹೇಳಿದ್ರೆ ವಿದರ್ಭ ದೇಶ ರಾಜ ಮಗಳಾದಂಥ ರುಕ್ಮಿಣಿ ದೇವಿ. ಆ ರುಕ್ಮಿಣಿ ದೇವಿ ಸಹಿತನಾಗಿ ಕೃಷ್ಣ ಪರಮಾತ್ಮ ದಿವ್ಯಾಸನದಲ್ಲಿ ಅಲ್ಲಿ ಕೂತಿದ್ದು ತನ್ನನ್ನು ನೋಡ್ಲಿಕ್ಕೆ ಬಂದಿರುವಂತಹ ಅಭ್ಯಾಗತರನ್ನೆಲ್ಲರನ್ನು ಕೂಡ ಆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಅವರನ್ನು ಸಂದರ್ಶನ ಮಾಡಿ ಅವರಿಂದ ಗೌರವವನ್ನು ಪಡಿತಾನೆ ಅನ್ನೋದಕ್ಕೆ ಹೇಳ್ತಾ ಇದ್ದೆ. ಆತ್ಮಾನಂ ತಾನ್ ದ್ರಷ್ಟುಮ ಅಭ್ಯಾಗತಾನ್ ತನ್ನನ್ನು ನೋಡ್ಲಿಕ್ಕೆ ಬಂದಿರುವಂತಹ ಅವರೆಲ್ಲರನ್ನು ಕೂಡ ಸ ಕೃಷ್ಣ ರೈವತಕೆ ಗಿರೌ ದದಶ ಆ ರೈವತಕ ಅನ್ನುವ ಪರ್ವತದಲ್ಲಿ ಅವರೆಲ್ಲರನ್ನು ನೋಡ್ತಾನೆ. ಅವರೆಲ್ಲರೂ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕೃತೆ ಸರ್ವ ನರೇಂದ್ರ ಮುಖ್ಯೈಹಿ ಎಲ್ಲ ರಾಜರಿಂದಲೂ ನಮಸ್ಕರಿಸಲ್ಪಟ್ಟಂತಹ ಪರಮಾತ್ಮ ವೈದರ್ಭ್ಯಾ ಸಹ ರುಕ್ಮಿಣಿ ಸಹಿತನಾಗಿ ಕೃಷ್ಣ ದಿವ್ಯಾಸನದಲ್ಲಿ ಆ ಪರ್ವತದ ಮೇಲೆ ಕುಳಿತು ಅವರ ಸತ್ಕಾರಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಬರುತ್ತೆ. ಸೊ ನಾವು ಒಂದೊಂದು ಶಬ್ದ ನೋಡಿದಾಗ ಯಾವ ರೂಪದ ಚಿಂತನೆ ಮಾಡಬೇಕು ಅಂತ ಒಂದು ಅಂದ್ರೆ ಒಂದು ಮುಖ್ಯವಾದ ಇಲ್ಲಿ ಕೃಷ್ಣ ನಮಗೆ ಬಹಳ ಹತ್ತರ ಇರುವಂತಹ ಅವತಾರ. ಸೊ ಆದ್ದರಿಂದ ಈ ಸ್ಥವಿರೋಧ್ರುವ ಅಂತ ಹೇಳಿದಾಗ ರೂಪದ ಚಿಂತನೆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ಸಹಿತನಾಗಿ ಆ ರೈವತಕ ಪರ್ವತದಲ್ಲಿ ಕುಳಿತಿರುವ ರೂಪದ ಚಿಂತನೆಯನ್ನು ನಾವು ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಸೊ ಆದ್ದರಿಂದ ಈ ಶಬ್ದಕ್ಕೆ ಆ ಅರ್ಥ ಚೆನ್ನಾಗಿ ಅಂದ್ರೆ ಅರ್ಥ ಚಿಂತನೆಗೆ ಗುಣಚಿಂತನೆಗೆ ನಾಮ ರೂಪ ಗುಣ ಕ್ರಿಯೆ ಅನುಸಂಧಾನ ಅಂತ ಹೇಳ್ತೇವಲ್ಲ, ಸೊ ಇಲ್ಲಿ ನಾಮ ಸ್ಥವಿರೋದ್ರುವ, ರೂಪ ಅನ್ನುವುದು ಆ ಶ್ರೀಕೃಷ್ಣ ಪರಮಾತ್ಮ ರುಕ್ಮಿಣಿ ಸಹಿತನಾಗಿ ಆ ರೈವತಕ ಪರ್ವತದಲ್ಲಿ ಕುಳಿತಿರುವ ರೂಪ, ನಾಮ ರೂಪ ಗುಣಗಳು ಅವನ ಗುಣಗಳು, ಅವನು ಏಕರೂಪನಾಗಿ ಅನಾದಿ ಕಾಲದಿಂದ ಅನಂತ ಕಾಲದಾಗಿ ಇರುವ ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ಸಂದರ್ಶನವನ್ನು ಮಾಡಿಸುತ್ತಾನೆ ಅರ್ಜುನನಿಗೆ. ಅಂತಹ ಪರಮಾತ್ಮ ಅವನು ಗುಣಗಳು, ಅವನ ಗುಣಗಳ ಅನಂತ ಗುಣಗಳ ಚಿಂತನೆ. ನಾವು ಮುಖ್ಯವಾಗಿ ನಾಲ್ಕು ಗುಣಗಳು ಮನುಷ್ಯರಿಗೆ ಇರುವಂಥದ್ದು, ಆ ನಾಲ್ಕು ಗುಣಗಳ ಚಿಂತನೆಯನ್ನು ನಾವು ಮಾಡುವಂಥದ್ದು ಆ ಸಚ್ಚಿದಾನಂದ ಆತ್ಮೇತಿ ಮಾನುಷಸ್ತು ಸುರೇಶ್ವರಿ ಎಂದು, ಸತ್ತು ಚಿತ್ತ ಆನಂದ ಆತ್ಮ ಅನ್ನುವ ಗುಣಗಳನ್ನು ಮುಖ್ಯವಾಗಿ, ಆದರೆ ಮಿಕ್ಕ ಗುಣಗಳನ್ನು ನಾವು ಸ್ಮರಣೆ ಮಾಡೋದರಲ್ಲಿ ಚಿಂತನೆ ಮಾಡೋದರಲ್ಲಿ ತಪ್ಪೇನಿಲ್ಲ, ಎಲ್ಲ ಗುಣಗಳ ಚಿಂತನೆ, ಆದರೆ ಉಪಾಸನೆ ಮಾತ್ರ ನಾಲ್ಕು ಗುಣಗಳಿಂದ ಉಪಾಸನೆ ಅಷ್ಟೇ. ಆ ವಿಧವಾಗಿ ಭಗವಂತನ ಗುಣ ಅನುಸಂಧಾನ ಕ್ರಿಯೆಗಳು, ಭಗವಂತ ಕೃಷ್ಣಾವತಾರದಲ್ಲಿ ಮಾಡಿರುವಂತಹ ಕ್ರಿಯೆಗಳು, ನಮಗೆ ಕಥೆಗಳಲ್ಲಿ ನಾವು ಕೇಳಿರುವಂಥದ್ದು, ಅವುಗಳ ಚಿಂತನೆಯನ್ನು ಮಾಡುವುದು, ಈ ವಿಧವಾಗಿ ನಾಮರೂಪ ಗುಣಕ್ರಿಯ ಅನುಸಂಧಾನದಿಂದ ಈ ಸ್ಥವಿರೋದ್ರುವ ಅನ್ನುವ ಹೆಸರನ್ನು ನಾವು ಚಿಂತನೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ನಿಮ್ಮ ಮುಗಿಸ್ತಾ